ಜಗಜ್ಯೋತಿಯ ಸಂಚಯದ ಎಲ್ಲ ಕೇಳುಗರಿಗೂ ಹನುಮಂತರಾವ್ ಕೌಜಲ್ಗಿಯ ನಮಸ್ಕಾರಗಳು. ಈಗ ಸಂಚಯದ ಮೇ 2018 265ನೆಯ ಸಂಚಿಕೆಯ ಲೇಖನಗಳ ಸಂಕ್ಷಿಪ್ತ ಪರಿಚಯ. ಸಾಮಾನ್ಯವಾಗಿ ಎಲ್ಲರೂ ಗೌರವಿಸುವ ಕ್ಷೇತ್ರ ವೈದ್ಯಕೀಯ ಹಾಗೂ ಶಿಕ್ಷಣ. ಈ ಕ್ಷೇತ್ರಗಳು ಸೇವಾ ಕ್ಷೇತ್ರಗಳು. ಈ ಕಾರಣದಿಂದಲೇ ಹಿಂದೆ ವೈದ್ಯರಿಗೆ ಹಾಗೂ ಪಾಠ ಕಲಿಸುವ ಗುರುಗಳಿಗೆ ಹೆಚ್ಚಿನ ಗೌರವ ಇರ್ತಾ ಇತ್ತು. ಅವರುಗಳು ಹೇಳಿದ್ದೇ ವೇದವಾಕ್ಯ ಅಂತ ಜನ ನಂಬ್ತಾ ಇದ್ರು. ಈ ನಡುವೆ ಈ ಕ್ಷೇತ್ರಗಳು ಕೂಡ ವಾಣಿಜ್ಯ ಮನೋಭಾವದತ್ತ ಸಾಗಿವೆ. ಹೀಗಾಗಿ ವ್ಯಕ್ತಿಯ ಕಾಯಿಲೆ ಅಥವಾ ಶಿಷ್ಯನ ಅವಶ್ಯಕತೆಗಳ ಪೂರೈಕೆ ಆತ ಕೊಡುವ ಹಣವನ್ನ ಅವಲಂಬಿಸುವ ಹಾಗೆ ಆಗಿದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವೈದ್ಯಕೀಯ ಕ್ಷೇತ್ರ MBA ಪದವೀಧರರನ್ನ ಕೆಲಸಕ್ಕೆ ತೆಗೆದುಕೊಂಡು ಅವರಿಗೆ ಟಾರ್ಗೆಟ್ ಕೊಡೋದು ಕೂಡ ನಡೆದಿದೆ. ಅಂದ್ರೆ ಆತ ಆಸ್ಪತ್ರೆಗೆ ತಿಂಗಳಿಗೆ ಇಂತಿಷ್ಟು ರೋಗಿಗಳನ್ನೋ ಅಥವಾ ಇಂತಿಷ್ಟು ಹಣವನ್ನು ಸಂಪಾದಿಸಿಕೊಡಲೇಬೇಕು ಎಂಬ ಟಾರ್ಗೆಟ್. ಇದು ಈ ನಡುವೆ ವೈದ್ಯರಿಗೂ ಶುರುವಾಗಿದೆ. ಅವರು ಆಸ್ಪತ್ರೆಯಲ್ಲಿರುವ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿರುವ ತಪಾಸಣೆಗಳನ್ನ ಅವಶ್ಯಕತೆ ಇರಲಿ ಅಥವಾ ಇಲ್ಲದೆ ಇರಲಿ ರೋಗಿಗಳಿಗೆ ಸೂಚಿಸೋದನ್ನ ಅಲ್ಲಲ್ಲಿ ಕಂಡು ಬರ್ತಾ ಇದ್ದೇವೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ಔಷಧಿ ಕಂಪನಿಗಳು ಕೂಡ ಈ ನಿಟ್ಟಿನಲ್ಲಿ ಹಿಂದೆ ಬಿದ್ದಿಲ್ಲ. ಇತರೆ ದೇಶದಲ್ಲಿರುವಂತಹ ಔಷಧಿ ನಿಯಂತ್ರಣ ವ್ಯವಸ್ಥೆ ನಮ್ಮ ದೇಶದಲ್ಲಿ ಅಷ್ಟೊಂದು ಬಿಗಿಯಾಗಿಲ್ಲದಿರುವುದು ಕೂಡ ಇದಕ್ಕೆ ಕಾರಣ ಇರಬಹುದು. ಅಂದ್ರೆ ಬೇರೆ ದೇಶಗಳು ನಿಷೇಧಿಸಿದ ಹಲವಾರು ಔಷಧಿಗಳು ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ಕಾಣಸಿಗುತ್ತವೆ. ಈ ನಿಟ್ಟಿನಲ್ಲಿ ಈ ಬಾರಿಯ ಆರೋಗ್ಯ ಅಂಕಣ ಹಾಗೂ ಹೀಗೂ ಇದೆಯಾ ಅಂಕಣದಲ್ಲಿ ಮಧುಮೇಹಿಗಳಿಗೆ ಆಶ್ಚರ್ಯ ಭರಿತ ಸುದ್ದಿಗಳಿವೆ. ಬನ್ನಿ ಈಗ ಸಂಚಯದ ಮೇ 2018 ಸಂಚಿಕೆಯ ಲೇಖನಗಳ ಸಂಕ್ಷಿಪ್ತ ವಿವರವನ್ನ ಕೇಳೋಣ. ಮಾಸದ ಚಿಂತನೆ ಅಂಕಣದಲ್ಲಿ ನಿರ್ಭಯವಾಗಿ ಬದುಕುವವನ ನಡೆ ಹೇಗಿರಬೇಕು ಎಂಬುದರ ಬಗ್ಗೆ ಒಂದು ಚಿಂತನೆ ಪಂಡಿತ್ ಬನ್ನಂಜೆ ಗೋವಿಂದಾಚಾರ್ ಅವರ ಧ್ವನಿಯಲ್ಲಿ.
ಯೋ ಫಸ್ಟ್ ರಿಕ್ವೈರ್ಮೆಂಟ್ ಯೋ ಧರ್ಮಶೀಲ, ಒಂದು ಎಚ್ಚರ ಇರಬೇಕು. ನಾನು ಜೀವನದಲ್ಲಿ ಯಾವತ್ತೂ ಕೆಟ್ಟ ದಾರಿಯಲ್ಲಿ ಹೋಗಬಾರದು, ಸರಿಯಾದ ದಾರಿಯಲ್ಲಿ ಬದುಕಬೇಕು, ಧರ್ಮದ ನಡೆಯಲ್ಲಿ ಸಾಗಬೇಕು. ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಪಟ್ಟಿ ಮಾಡೋದು ಬೇಡ, ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದು. ಯಾಕೆಂದ್ರೆ ತಪ್ಪು ಮಾಡುವವರಿಗೆ ಕೂಡ ಇದು ಸರಿಯಲ್ಲ, ಆದ್ರೆ ಏನ್ ಮಾಡೋದು, ಮಾಡ್ತೇನೆ. ಅದು ತಾನು ಮಾಡುವುದು ಧರ್ಮ ಅನ್ನುವುದರಿಂದ ತಪ್ಪು ಮಾಡುವವರು ಯಾರೂ ಮಾಡೋಲ್ಲ. ತಪ್ಪು ಮಾಡುವವರಿಗೂ ಅವರ ಕಾನ್ಶಿಯನ್ಸ್ ಒಳಗಿಂದ ಪ್ರಿಕ್ ಆಗ್ತಾ ಇರುತ್ತೆ.
ಈ ಬಾರಿಯ ಪ್ರವಾಸಿ ಅಂಕಣದಲ್ಲಿ ಚಿತ್ರ ವಿಚಿತ್ರ ಸಾಹಸಗಾಥೆಯ ಇತಿಹಾಸವುಳ್ಳ ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆಯ ಹೊಂದಿದ ಕರ್ನಾಟಕದ ಮಧ್ಯಭಾಗದಲ್ಲಿಯ ಚಿತ್ರದುರ್ಗದ ಕುರಿತು ಒಂದಿಷ್ಟು ಮಾಹಿತಿ. 500 ವರ್ಷ ಹಳೆಯದಾದ ಚಿತ್ರದುರ್ಗದ ಕೋಟೆಯನ್ನ ಕಟ್ಟಲು ಸುಮಾರು 211 ವರ್ಷಗಳ ಸಮಯ ತೆಗೆದುಕೊಳ್ಳಲಾಗಿದೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಮರಳು, ಸುಣ್ಣ, ಇಟ್ಟಿಗೆ, ಬೆಲ್ಲ ಹಾಗೂ ಕೋಳಿ ಮೊಟ್ಟೆ ಮಿಶ್ರಣದ ಗಾರೆಯನ್ನ ಬಳಸಿ ಈ ಕೋಟೆಯ ಕಲ್ಲಿನ ಪರಪದರಕ್ಕೆ ಪ್ಲಾಸ್ಟರಿಂಗ್ ಮಾಡಲಾಗಿತ್ತು. ಈ ಬಾರಿಯ ಸಂಚಯದಲ್ಲಿ ಕಾರ್ಮಿಕ ದಿನಾಚರಣೆ ಕುರಿತು ಒಂದಿಷ್ಟು ಮಾಹಿತಿಯನ್ನೊದಗಿಸುವ ವಿಶೇಷ ಅಂಕಣ ಕಾರ್ಮಿಕರ ಉಸಿರು.
8 ಗಂಟೆ ದುಡಿಯುವ ಅವಧಿ ಎಂಬ ಬೇಡಿಕೆನ ಮುಂದಿಟ್ಟುಕೊಂಡು ಕಾರ್ಮಿಕರು ಅಮೆರಿಕದ ಶಿಕಾಗೋ ನಗರದಲ್ಲಿ ಮೇ 1, 1886 ಸಹಸ್ರಾರು ಸಂಖ್ಯೆಯಲ್ಲಿ ಹೋರಾಟ ಮಾಡ್ತಾ ಇದ್ರು. ಹೋರಾಟ ತೀವ್ರ ಸ್ವರೂಪ ಪಡೆದಿದ್ರಿಂದ ಅದನ್ನ ಹತ್ತಿಕ್ಕುವುದಕ್ಕಾಗಿ ಮೇ 4 ಪೊಲೀಸರು ಕಾರ್ಮಿಕರ ಮೇಲೆ ಗುಂಡಿನ ದಾಳಿ ನಡೆಸಿದರು.
ಈ ಬಾರಿಯ ಮಕ್ಕಳಂಗಳದಲ್ಲಿ ವಿಕಟ ಕವಿ ಎಂದೇ ಪ್ರಖ್ಯಾತನಾದ ತೆನಾಲಿ ರಾಮಕೃಷ್ಣನ ಕಥೆ.
ರಾಜನು ಕೊನೆಯ ಪಕ್ಷ 1 ಚೀಲ ಬಂಗಾರ ನಾಣ್ಯಗಳನ್ನಾದರೂ ಗೆದ್ದು ತರಲು ಹೇಳಿದ್ದಾರೆ. ನಾನು ಹೇಗಾದರೂ ಜಯಿಸಬೇಕು, ನಾನೇನು ಮಾಡಲಿ?
ಮರುದಿನ ಬಾಬರ್ ಬೆಳಗಿನ ಕುದುರೆ ಸವಾರಿಗಾಗಿ ಹೋದನು. ದಾರಿಯಲ್ಲಿ ಒಬ್ಬ ವೃದ್ಧನು ನೆಲವನ್ನು ಅಗೆಯುತ್ತಿದ್ದುದನ್ನು ನೋಡಿದನು.
ಹೇ, ಈ ಮುದಿ ವಯಸ್ಸಿನಲ್ಲಿ ಏಕೆ ಅಷ್ಟು ಕಷ್ಟ ಪಡುತ್ತಿರುವೆ?
ಧಾರಾವಾಹಿ ಡಾಕ್ಟರ್ ಶಿವರಾಮ್ ಕಾರಂತರ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿ ಮುಖರ್ಜಿಯ ಕನಸುಗಳು ಕಾದಂಬರಿಯ ಏಳನೆಯ ಭಾಗ.
ಊರಿನ ಗುಡ್ಡ ಬಯಲು ಒಂದಿಷ್ಟು ಸಂತೋಷ ಕೊಡುತ್ತದೆ ನಿಜ, ಆದ್ರೆ ಮನುಷ್ಯರಿಗೆ ಮನುಷ್ಯರು ಬೇಕು, ಬಾಯಿ ತುಂಬಾ ಮಾತನಾಡೋರು ಬೇಕು. ನೀನೊಬ್ಬ ಇದ್ದೀಯ, ಮಾತನಾಡಿಸ್ತಿ, ನಿನ್ ಮಾತು ಹಿಡಿಸುತ್ತೆ. ಉಳಿದವರು ಮಾತನಾಡಿಸೋದೇ ಇಲ್ಲ ಅಂತ ಅಲ್ಲ, ಮಾತನಾಡಿಸ್ತಾರೆ, ಬೇಡದಿದ್ದ ಏನನ್ನಾದ್ರೂ ಕೇಳ್ತಾರೆ. ಒಂದ್ಸಾರಿ ಕಣ್ ತಪ್ಪಿಸಿದ್ರೆ ಸಾಕು ಅನ್ಸ್ಬಿಡುತ್ತೆ. ಈಗೀಗ ನೀನು ಸಹ ಅಚ್ಚ ಹಳ್ಳಿಯವನಾಗ್ಬಿಟ್ಟಿದೀಯ, ಓದಿದ್ದೆಲ್ಲ ಮರ್ತ್ಬಿಟ್ಟು ಗೊಡ್ರಲ್ಲಿ ಗೊಡ್ಡನಾಗಿದೀಯ.
ನನಗೂ ಹಾಗೆ ಅನಿಸ್ತದೆ.
ಯಾತಕ್ ಹಾಗಿರ್ಬೇಕು ಹೇಳು? ಓದಿದ್ದಿ, ತಲೆಯಲ್ಲಿ ಮೆದುಳು ಉಂಟು, ನನ್ನ ಹಾಗೆ ಕಾದಂಬರಿ ಕವನ ಇಂಥದ್ದು ಯಾವುದು ಹಿಡಿಸೋದಿಲ್ಲ, ಆದ್ರೆ ಒಂದೆರಡು ಪೇಪರ್ ತರಿಸಿ ಓದಬಾರ್ದೆ?
ವೈದ್ಯರ ಮಾತು ಅಥವಾ ಆರೋಗ್ಯದ ಕಣದಲ್ಲಿ ಒಸಾಕಾದ ಅಲಯನ್ಸ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಮಾಡಿ PhD ಗಳಿಸಿದ ಡಾಕ್ಟರ್ ಬಿಸ್ವರೂಪ್ ರಾಯ್ ಚೌಧರಿ ಅವರ ಮಾತುಗಳನ್ನ ಕನ್ನಡಕ್ಕೆ ರೂಪಾಂತರಿಸಿ ತಯಾರಿಸಿದ ಲೇಖನ ಡಯಾಬಿಟಿಸ್ ಒಂದು ವಿಭಿನ್ನ ದೃಷ್ಟಿಕೋನ.
ನಿಮಗೆಲ್ಲ ಶುಗರ್ ಲೆವೆಲ್ ಚೆಕ್ ಮಾಡುವ ಯಂತ್ರ ಗ್ಲುಕೋಮೀಟರ್ ಹೆಸರು ಗೊತ್ತಿರಬಹುದು. ಅದು ನಿಮಗೆ ಶುಗರ್ ಇರುವ ಬಗ್ಗೆ ತಿಳಿಸೋದಿಲ್ಲ, ಅದು ನಿಮ್ಮ ದೇಹದಲ್ಲಿಯೇ ಒಂದು ಭಾಗದಲ್ಲಿಯೇ ಶುಗರ್ ಲೆವೆಲ್ ಮಾತ್ರ ತೋರಿಸುತ್ತದೆ. ಇದರಲ್ಲಿಯ ರೀಡಿಂಗ್ಗೂ ನಿಮ್ಮ ಡಯಾಬಿಟಿಕ್ಗೂ ಯಾವುದೇ ಸಂಬಂಧವಿಲ್ಲ. ಹಲವಾರು ರೋಗಿಗಳು ಇದರಲ್ಲಿ ಚೆಕ್ ಮಾಡಿದಾಗ ಅದು 200, 300, 400 ಅಂತೆಲ್ಲ ರೀಡಿಂಗ್ ತೋರಿಸ್ತದೆ. ಆದರೆ ಅವರೆಲ್ಲ ಡಯಾಬಿಟಿಕ್ ರೋಗಿಗಳಲ್ಲ, ಅವರೆಲ್ಲರೂ ಆರಾಮದಿಂದ ಇದ್ದಾಗಲೂ ಕೂಡ ಈ ರೀತಿಯ ರೀಡಿಂಗ್ಗಳನ್ನ ಗ್ಲುಕೋಮೀಟರ್ ತೋರಿಸುತ್ತದೆ. ಇದರಲ್ಲಿಯ ರೀಡಿಂಗ್ಗಿಂತ ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳೇ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ.
ದೃಷ್ಟಿ ವಿಕಲ ಚೇತನರ ಬದುಕು ಹಾಗೂ ಸಾಧನೆ ಕುರಿತ ಅಂಕಣ ಅಭಿನಂದನೆ ಅಭಿವಂದನೆಯಲ್ಲಿ ಗದಗ್ ಜಿಲ್ಲೆಯ ಗಜೇಂದ್ರಗಡದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಹಾಗೂ ಪದವಿ ಕಾಲೇಜಿನಲ್ಲಿ ಇತಿಹಾಸದ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಸಿದ್ದೇಶ್ ಕೆ ಜೊತೆ ನಡೆಸಿದ ದೂರವಾಣಿ ಸಂದರ್ಶನ.
ಮೊಟ್ಟ ಮೊದಲನೇ ಕೆಲಸ ನಾವೇನ್ ಮಾಡ್ಬೇಕಂದ್ರೆ, ನಮಗ್ ಬಂದಿರುವಂತಹ ವಿಕಲತೆಯನ್ನ ನಮ್ಮ ಮನಸ್ಫೂರ್ತಿಯಾಗಿ ಒಪ್ಕೊಂಡ್ಬಿಡ್ಬೇಕು. ಸೊ ಈ ಒಪ್ಕೊಳ್ಳುವಂತ ಒಂದು ಪ್ರಕ್ರಿಯೆ ಇದೆಲ್ಲ, ಇದು 50% ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಸರ್. 50% ನಿಮ್ಮ ಸಮಸ್ಯೆ ಪರಿಹಾರ ಆದಂಗೆ ನನ್ನ ಪ್ರಕಾರ.
ಹೌದು,
ನಾನು ತೀರ್ಮಾನ ಮಾಡಿದ್ದೆ ಅದು ಸರ್. ಜೀವನ ಪರ್ಯಂತ ನಾನು ದೃಷ್ಟಿ ಇಲ್ದೇನೆ ಬದುಕಬೇಕು ಅನ್ನೋದನ್ನ ಫಸ್ಟ್ ತೀರ್ಮಾನ ಮಾಡಿ ಅದನ್ನ ಒಪ್ಕೊಂಡೆ ನಾನು.
ಹೌದು,
ಆಮೇಲೆ ನನಗೆ ಬೇರೆ ಎಲ್ಲಾ ಕೆಲಸಗಳು ಈಸಿ ಆಗುತ್ತೆ.
ಕಾವ್ಯ ಸಂಚಯ ಅಂಕಣದಲ್ಲಿ ಶ್ರೀಯುತ BR ಲಕ್ಷ್ಮಣರಾವ್ ಅವರೇ ಬರೆದು ಕಾವ್ಯ ವಾಚನ ಮಾಡಿದ ಸುಬ್ಬಾ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ ಎಂಬ ಕಾವ್ಯ.
ಸುಬ್ಬಾ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ, ರಾತ್ರಿ ತೆರೆಯುವುದು ಅದು ನನ್ನದೇ, ಜಿಗಿ ಜಿಗಿ ಒಳವೆ ದುಕಾನು ಆರಿಸಿಕೊಬೇಕೇನು, ಚಿಕ್ಕೆ ಮೂಗುತಿಗೆ ಚಂದ್ರ ಪದಕಕ್ಕೆ ನಿಹಾರಿಕೆ ಹಾರ, ನನ್ನ ಸಂಪತ್ತೆಷ್ಟು ಅಪಾರ.
ತಿಂಗಳ ಧಾರ್ಮಿಕದಂಗಳ ಅಂಕಣದಲ್ಲಿ ಕರ್ಮಕ್ಕೆ ತಕ್ಕಂತೆ ಫಲ ಎಂಬ ವಿಷಯ ಕುರಿತು ಉತ್ತರಾದಿ ಮಠದ 1008 ಶ್ರೀ 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 ಸತ್ಯಾತ್ಮ ತೀರ್ಥ ಸ್ವಾಮೀಜಿಗಳಿಂದ ಉಪನ್ಯಾಸ.
ಜಗತ್ತಿನಲ್ಲಿ ಬಂದಂತಹ ವೈಷಮ್ಯಕ್ಕೆ ದೇವರು ಹೊಣೆಯಲ್ಲ, ಅವರವರಿಗೆ ವಿಚಿತ್ರವಾದ ಫಲಗಳು ಬರುವುದಕ್ಕೆ ಅವರವರು ಮಾಡಿರತಕ್ಕಂತಹ ಕರ್ಮಗಳೇ ಕಾರಣ. ವೈಷಮ್ಯ ನೈರ್ಘೃಣ್ಯೇನ ಸಾಪೇಕ್ಷತ್ವಾತ್, ಪರಮಾತ್ಮನಿಗೆ ವೈಷಮ್ಯ ಇಲ್ಲ, ಅವರವರ ಕರ್ಮ ನೋಡಿ ಫಲ ಕೊಡ್ತಾನೆ ಎನ್ನುವುದು ಶಾಸ್ತ್ರದ ಸಿದ್ಧಾಂತ. ಹಾಗಾದರೆ ಇದೇನು ಕರ್ಮ ಹೀಗೆ ವಿಚಿತ್ರವಾಗಿರ್ತದೆ? ಅವನ ಕರ್ಮ ಕೆಟ್ಟ ಕರ್ಮ ಇದ್ರೆ ಅವನಿಗೇನು ಸಿಗಲೇಬಾರದು, ಎಲ್ಲ ಸಿಗತ್ತೆ ಆದರೂ ಭೋಗ ಮಾಡ್ಲಿಕ್ಕಾಗುವುದಿಲ್ಲ ಯಾಕೆ?
ಈ ಬಾರಿಯ ಕಗ್ಗದ ಸಂಚಿಯ ಅಂಕಣದಲ್ಲಿ DBG ಅವರ ಮಂಕುತಿಮ್ಮನ ಕಗ್ಗದ 4ನೇ ಭಾಗ, ಬೆಂಗಳೂರಿನ ಚಿನ್ಮಯ ಮಿಷನ್ ಟ್ರಸ್ಟ್ ಮುಖ್ಯಸ್ಥರಾದ ಶ್ರೀಯುತ ಸ್ವಾಮಿ ಬ್ರಹ್ಮಾನಂದ ಅವರಿಂದ.
ಜೀವನದಲ್ಲಿ ಕಷ್ಟಗಳು ಬರಬಾರದು ನಮಗೆ, ಸುಖ ಮಾತ್ರ ಅಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯುವುದು ಅಷ್ಟೇ ತಾನು, ದೇವರೇ ನನಗೆ ಕಷ್ಟ ಕೊಡಬೇಡ, ಸುಖ ಮಾತ್ರ ನನಗೆ ಮಾತ್ರ ಅಲ್ಲ ನನ್ನ ಹೆಂಡತಿ ಮಕ್ಕಳಿಗೂ ಅಷ್ಟೇ, ಚೆನ್ನಾಗಿ ನೋಡ್ಕೋಪ ನನಗೆ ಸುಖ ಮಾತ್ರ. ಸ್ವಾಮಿ, ನಮಗೆ ಸುಖ ಕೊಡುವುದು ದೇವರಲ್ಲ, ನಮಗೆ ಕಷ್ಟ ಕೊಡುವುದು ದೇವರಲ್ಲ, ಜೀವನದಲ್ಲಿ ಹೇಳುವರಿದೆ ನೋಡಿ, ನಾನಾ ರೀತಿಯಲ್ಲಿ ಪೆಟ್ಟುಗಳು ಬೀಳ್ತವೆ. ಸ್ವಾಮಿ, ಜೀವನ ಅನ್ನುವಂಥದ್ದು ಸೀಡ್ಲೆಸ್ ದ್ರಾಕ್ಷಿ ತಿಂದ ಹಾಗಲ್ಲ.
ನಗೆ ಸಿಂಚನ ಎಂಬ ಹಾಸ್ಯದಂಕಣದಲ್ಲಿ ಕನ್ನಡ ಹಾಸ್ಯರತ್ನಗಳಲ್ಲಿ ಒಬ್ಬರಾದ ಶ್ರೀಯುತ ರಿಚರ್ಡ್ ಲೂಯಿಸ್ ಅವರಿಂದ ರಂಗಭೂಮಿಯ ಒಂದು ಹಾಸ್ಯ ಪ್ರಸಂಗ.
ಈ ದಿನ ನಾಟಕ ಕುರುಕ್ಷೇತ್ರ, ದ್ರೌಪದಿಯ ಪತ್ರದಲ್ಲಿ ರೂಪಶ್ರೀ. ಹುಡುಗರೆಲ್ಲ ಬಂದ್ರು, ಸಾಕತ್ತಾಗೊಳಗ್ರು ಎಲ್ಲಿಂದ ತಕೊಂಬಂದೆ ಅಂದ. ಅವ್ರ ಅಮ್ಮ ಸಲೀಮನ ಅಮ್ಮ ಬಂದ್ಬಿಟ್ಟು, ಕೌನ್ರೆ ಲಡ್ಕಿ ಬತ್ ಅಚ್ಚಾಯಿ ಅಂದ್ರು. ಹಂಗ್ ಮಾಡಿಬಿಟ್ಟಿದ್ದ ನಮ್ಮ ಬಸ್ಸೋರು ಆಗ್ಬೇಕಪ್ಪ. ಅವ್ರ ಅಮ್ಮನಿಗೆ ಗುರ್ತಿಸಿಕ್ಲಿಲ್ಲ. ಸರಿ, ನಾಟಕ ಶುರು ಆಯ್ತು. ಇದೇ ತರ ಜನ ಸೇರ್ಬಿಟ್ಟಿದ್ದಾರೆ, ಇನ್ನೇನ್ ನಾಟಕ ಶುರು ಮಾಡ್ಬೇಕು. ಆ 9 ಜನ ಸ್ಪಾನ್ಸರರ್ಗಳಿದ್ರ 90 ದಾಟ್ದವ್ರು, ಆ ಬಡ್ಡಿ ಮಕ್ಳು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ಸ್ಟೇಜ್ ಮೇಲೆ. ಸ್ವಾಮಿ, ಅಲ್ಲಿ ಕೂತ್ಕೊಳ್ಳಿದೆ, ಏಯ್ ನಾಟಕ ಶುರು ಮಾಡಲೇ.
ಏನ್ರಿ ಹೀಗೂ ಇದೆಯಾ? ಅಂಕಣದಲ್ಲಿ ಹಣ್ಣಿನ ರಾಜ ಮಾವಿನ ಹಣ್ಣು ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಕಡಿಮೆಯಾಗುತ್ತೆ ಎಂಬ ವಿಷಯದ ಬಗ್ಗೆ ಹಲವಾರು ತಜ್ಞರ ಅಭಿಪ್ರಾಯಗಳ ಕುರಿತು ಒಂದು ವರದಿ. ಪ್ರತಿದಿನ 1 ಕೆಜಿ ಮಾವಿನ ಹಣ್ಣು, 1 ಡಜನ್ ಬಾಳೆಹಣ್ಣು ಹಾಗೂ ನಿಮಗಿಷ್ಟವಾದಷ್ಟು ದ್ರಾಕ್ಷಿ ಹಣ್ಣನ್ನ ತಿಂದ್ರೆ ಕೆಲವೇ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಇರೋದೇ ಇಲ್ಲ ಅಂತಾರೆ.
ನಿಮ್ಮ ಅನಿಸಿಕೆಯೇ ಈ ಧ್ವನಿಮುದ್ರಿತ ಮಾಸಪತ್ರಿಕೆಗೆ ದಾರಿದೀಪ. ದಯವಿಟ್ಟು ನಿಮ್ಮ ಸಲಹೆಗಳನ್ನು ಮಿತ್ರ ಜ್ಯೋತಿ CA ಸೈಟ್ ನಂಬರ್ P22 18ನೇ ಅಡ್ಡರಸ್ತೆ 31ನೇ ಮುಖ್ಯರಸ್ತೆ 1ನೇ ಸೆಕ್ಟರ್ HSR ಬಡಾವಣೆ NEFT ಕಾಲೇಜು ಹಿಂಭಾಗ ಬೆಂಗಳೂರು 560102 ಗೆ ಪತ್ರ ಮುಖೇನ ಅಥವಾ 0802225872623 ಅಥವಾ 22587625 ಎಕ್ಸ್ಟೆನ್ಷನ್ 19ಕ್ಕೆ ದೂರವಾಣಿ ಕರೆ ಮಾಡಿ ತಿಳಿಸಲು ಕೋರುತ್ತೇನೆ. ಪ್ರತಿ ತಿಂಗಳ ಸಂಚಿಕೆಗಳನ್ನು ಪಡೆಯಲು ವಾರ್ಷಿಕ 150 ರೂಪಾಯಿ ಸಹಾಯಧನವನ್ನು ನೀಡಿ ಹೆಸರು ನೋಂದಾಯಿಸಲು ಕೋರುತ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ಬಾರಿಯ ಪ್ರವಾಸಿ ಅಂಕಣದಲ್ಲಿ ಚಿತ್ರ ವಿಚಿತ್ರ ಸಾಹಸಗಾಥೆಯ ಇತಿಹಾಸ ಹೊಂದಿದ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆಯ ಹೊಂದಿದ ಕರ್ನಾಟಕದ ಮಧ್ಯಭಾಗದಲ್ಲಿಯ ಪ್ರದೇಶದ ಕುರಿತು ಒಂದಿಷ್ಟು ಮಾಹಿತಿ. ಏನ್ ಸ್ವಾಮಿ, ಯಾವ ಊರು ಅಂತೀರಾ? ಈ ಸಂಗೀತವನ್ನ ಕೇಳಿದ ನಂತರ ನಿಮ್ಗೆ ಊರಿನ ಹೆಸರು ಗೊತ್ತಾಗಬಹುದು. ಕೇಳೋಣವೇ. ಕೇಳಿದ್ರಲ್ಲ, ಈಗ ಗೊತ್ತಾಗಿರಬಹುದು ಅಲ್ವೇ? ಹೌದು, ಅದುವೇ ಚಿತ್ರದುರ್ಗ. ಚಿತ್ರ ವಿಚಿತ್ರವಾದ ಕಲ್ಲುಗಳಿಂದ ಪ್ರಸಿದ್ಧವಾದ ಊರು ಚಿತ್ರದುರ್ಗ. ಬೆಂಗಳೂರಿನಿಂದ 200 ಕಿಲೋಮೀಟರ್ ದೂರದಲ್ಲಿರುವ ಈ ಊರನ್ನ ಚಿತ್ತಾಲ ದುರ್ಗ ಅಥವಾ ಚಿತ್ರಕಲಾ ದುರ್ಗ ಅಂತಲೂ ಕರೀತಾ ಇದ್ರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವು ಏಕತಾನತೆಗಳಿಗೆ ಹೆಸರಾದ ಊರು ಚಿತ್ರದುರ್ಗ. ಇಂಗಲ್ದಾಳ್ ಎಂಬ ಪ್ರದೇಶ ಈ ಜಿಲ್ಲೆಯಲ್ಲಿರುವ ಕರ್ನಾಟಕದ ಏಕೈಕ ತಾಮ್ರದ ಗಣಿ ನಿಕ್ಷೇಪವಿರುವ ಸ್ಥಳ. ಅತಿ ಹೆಚ್ಚು ಪವನ ವಿದ್ಯುತ್ ಉತ್ಪಾದನೆ ಮಾಡುವ ಪ್ರದೇಶ. ವಿಚಿತ್ರವೆಂದ್ರೆ ಇದು ಬಿಸಿಲುನಾಡಾದರೂ ಈವರೆಗೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಚಳಿ ದಾಖಲಾಗಿರುವ ಜಿಲ್ಲೆ. ಏಷ್ಯಾ ಖಂಡದಲ್ಲಿಯೇ ಅತಿ ಹೆಚ್ಚು ಗಾಳಿ ಬೀಸುವ ಪ್ರದೇಶ ಚಿತ್ರದುರ್ಗ. ಅತಿ ಹೆಚ್ಚು ಕಡಲೆಕಾಯಿ, ಈರುಳ್ಳಿ, ರಾಗಿ ಬೆಳೆಯುವ ರೇಷ್ಮೆ ಕೃಷಿ ಹಾಗೂ ಸಂಶೋಧನಾ ಕೇಂದ್ರವನ್ನು ಹೊಂದಿದ ಜಿಲ್ಲೆ ಕೂಡ ಹೌದು. ರಾಷ್ಟ್ರಕವಿ ಕುವೆಂಪು ಅವರ ಗುರುಗಳಾದ ತರಾಸು ಅವರ ನಾಡು. ನಾಯಕನ ಹಟ್ಟಿ ಜಾತ್ರೆ ಇಲ್ಲಿ ಭಾರಿ ಪ್ರಸಿದ್ಧ. ಪ್ರಾಣ ಪ್ರಸಿದ್ಧ ಜಟಾಯು ಪಕ್ಷಿ ಹಾಗೂ ಶ್ರವಣ ಕುಮಾರನ ಕರ್ಮಭೂಮಿ ಈ ಚಿತ್ರದುರ್ಗ.
ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ.
ಚಿತ್ರದುರ್ಗ ಅಂದ್ಮೇಲೆ ಏಳು ಸುತ್ತಿನ ಭದ್ರಕೋಟೆ ನೆನಪಾಗುತ್ತೆ. ಪಿ ಬಿ ಶ್ರೀನಿವಾಸ್ ಅವರ ಹಾಡಿನಲ್ಲಿಯೂ ಕೋಟೆಯ ಗಟ್ಟಿತನದ ಅನುಭವವಿದೆ. ಇದನ್ನ ಪಾಳೆಗಾರರ ಕೋಟೆ ಅಂತಾನು ಕರೀತಾ ಇದ್ರು. ಈ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ ಪ್ರಸಿದ್ಧಿ ಪಡೆದಿದೆ. ನಾಯಕ ಜನಾಂಗದವರು ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಇವರಿಗಿಂತ ಮುಂಚೆ ಚಾಲುಕ್ಯರು, ಹೊಯ್ಸಳರು ಹಾಗೂ ವಿಜಯನಗರದ ಅರಸರುಗಳು ಇಲ್ಲಿ ಆಳ್ವಿಕೆ ಮಾಡಿದ್ರು. ಚಿತ್ರದುರ್ಗ ಕೋಟೆ ವಿಸ್ತೀರ್ಣ 2500 ಎಕರೆಗಳಷ್ಟಿದೆ. ಸುತ್ತಳತೆ ಸುಮಾರು 32 ಚದುರ ಕಿಲೋಮೀಟರ್. ಈ ಕೋಟೆ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲ ದೊಡ್ಡ ಕೋಟೆ. ದಕ್ಷಿಣ ಭಾರತಕ್ಕೆ ಹೋಲಿಸಿದ್ರೆ ತಮಿಳುನಾಡಿನ ಚೆನ್ನೈ ಹತ್ತಿರವಿರುವ ಜಂಜೀರ್ ಕೋಟೆಯ ನಂತರದ ಎರಡನೆಯ ದೊಡ್ಡ ಕೋಟೆ. 500 ವರ್ಷ ಹಳೆಯದಾದ ಚಿತ್ರದುರ್ಗದ ಕೋಟೆಯನ್ನ ಕಟ್ಟಲು ಸುಮಾರು 211 ವರ್ಷಗಳ ಸಮಯ ತೆಗೆದುಕೊಳ್ಳಲಾಗಿದೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಮರಳು, ಸುಣ್ಣ, ಇಟ್ಟಿಗೆ, ಬೆಲ್ಲ ಹಾಗೂ ಕೋಳಿ ಮೊಟ್ಟೆ ಮಿಶ್ರಣದ ಗಾರೆಯನ್ನ ಬಳಸಿ ಈ ಕೋಟೆಯ ಕಲ್ಲಿನ ಪರಪದರಕ್ಕೆ ಪ್ಲಾಸ್ಟರಿಂಗ್ ಮಾಡಲಾಗಿತ್ತು. ಕೋಟೆಯ ಮುಂಭಾಗದಲ್ಲಿ 7 ಹೆಡೆಯ ನಾಗರಹಾವಿನ ಚಿತ್ರ ಇದೆ. ಇದು ಕೋಟೆಯ ಮುಖ್ಯವಾದ ಲಾಂಛನ. ಚಿತ್ರದುರ್ಗದ ಕೋಟೆ ವೇದಾವತಿ ನದಿಯಿಂದ ರೂಪುಗೊಂಡಿದ್ದು ಕಣಿವೆಯ ಮಧ್ಯದಲ್ಲಿದೆ. ಕೋಟೆಯ ವಾಯುವ್ಯದಲ್ಲಿ ತುಂಗಭದ್ರಾ ನದಿ ಹರಿಯುತ್ತದೆ. 14 ವಿವಿಧ ರಾಜಪರಿವಾರದವರು ಈ ಕೋಟೆಯನ್ನ ಆಳಿದ್ದಾರೆ. ಅವರೆಲ್ಲರಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದವರು ರಾಜ ವೀರ ಮದಕರಿ ನಾಯಕ. ಈತ 1754 1779 ಅಂದರೆ ಸುಮಾರು 25 ವರ್ಷ ಆಳ್ವಿಕೆಯನ್ನ ಮಾಡಿದ. ಈತನ ಕಾಲದಲ್ಲಿ ಹೈದರಾಲಿ 3 ಬಾರಿ ಚಿತ್ರದುರ್ಗದ ಮೇಲೆ ದಂಡೆತ್ತಿ ಬಂದಿದ್ದಾನೆ. 2 ಬಾರಿ ಹೈದರಾಲಿ ಸೋಲನ್ನು ಅನುಭವಿಸುತ್ತಾನೆ. 3ನೆಯ ಬಾರಿ ಅಂದರೆ 1779 ಹೈದರಾಲಿ ಈ ಕೋಟೆಯನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ತಾನೆ. ಈ ಕೋಟೆಯಲ್ಲಿ ನಡೆದ ಮುಖ್ಯವಾದ ಘಟನೆ ಕೆಚ್ಚೆದೆಯ ಮಹಿಳೆಯಾದ ಓಬವ್ವನ ಘಟನೆ. ಒಂದು ದಿನ ಊಟದ ಸಮಯದಲ್ಲಿ ಮುದ್ದ ಹನುಮಪ್ಪ ಎಂಬ ಸೈನಿಕನ ಹೆಂಡತಿಯಾದ ಓಬವ್ವ ನೀರು ತರಲು ಹೊರಟಿದ್ದು. ಕೋಟೆಯಿಂದ ಹೊರಗೆ ಒಳಗೆ ಓಡಾಡಲು ಇಲ್ಲಿ ಒಬ್ಬರು ಮಾತ್ರ ನುಸುಳಿಕೊಂಡು ಬರುವ ಹಲವಾರು ರಹಸ್ಯ ಮಾರ್ಗಗಳಿದ್ವು. ಓಬವ್ವ ನೀರು ತರಲು ಹೋದಾಗ ಕೆಲವು ಶತ್ರು ಸೈನಿಕರು ಕೆಳಧ್ವನಿಯಲ್ಲಿ ಮಾತನಾಡ್ತಾ ಇರುವುದು ಅವಳಿಗೆ ಕೇಳಿಸ್ತು. ಕೋಟೆಯ ಕಾವಲುಗಾರನಾದ ಗಂಡನಿಗೆ ತಿಳಿಸಲು ಮನೆಗೆ ಹೋಗಿ ನೋಡಿದಾಗ ಗಂಡ ಊಟ ಮಾಡ್ತಾ ಇರೋದು ಕಂಡು ಮನೆಯಲ್ಲಿಯ ಒನಕೆಯನ್ನೇ ಹಿಡಿದು ಹೊರಟರು. ರಹಸ್ಯ ಮಾರ್ಗದ ಹತ್ತಿರ ನಿಂತು ನುಸುಳಿ ಬರುವ ಹೈದರಾಲಿಯ ಸೈನಿಕರನ್ನ ಒನಕೆಯಿಂದ ಹೊಡೆದು ಸಾಯಿಸಿ ಎಳೆದು ಹಾಕ್ತಾ ಇದ್ರು. ಮುದ್ದ ಹನುಮಪ್ಪ ಊಟ ಮುಗಿಸಿ ಬರೋ ಅಷ್ಟರಲ್ಲಿ ಅನೇಕ ಶತ್ರು ಸೈನಿಕರನ್ನ ಕೊಂದು ರಕ್ತದ ಒಣಕೆಯನ್ನ ಕೈಯಲ್ಲಿ ಹಿಡಿದು ಸತ್ತ ಹೆಣಗಳ ಸುತ್ತ ನಿಂತಿದ್ದು. ಮುದ್ದಪ್ಪ ನಾಯಕ ತುತ್ತೂರಿ ಊದಿ ಎಲ್ಲ ಸೈನಿಕರನ್ನ ಕರೆದ. ನಂತರ ಚಿತ್ರದುರ್ಗದ ಸೇನೆ ಹೈದರಾಲಿಯ ಸೈನಿಕರನ್ನ ಸದೆಬಡೆಯಿತು. ಆದರೆ ಈ ಯುದ್ಧದಲ್ಲಿ ಓಬವ್ವ ಮರಣ ಹೊಂದಿದಳು. ಇವಳ ಸಾಹಸ ಆ ದಿನ ಚಿತ್ರದುರ್ಗದ ಕೋಟೆಯನ್ನ ಹೈದರಾಲಿಯ ಸೈನಿಕರ ದಾಳಿಯಿಂದ ರಕ್ಷಿಸಿತ್ತು. ಅವಳ ಈ ಸಾಹಸಕ್ಕೆ ಚಿತ್ರದುರ್ಗದ ಅಧಿಕಾರಿಗಳ ಕಚೇರಿಯ ಮುಂದೆ ಅವಳ ಪ್ರತಿಮೆಯನ್ನ ಸ್ಥಾಪಿಸಲಾಗಿದೆ. ಚಿತ್ರದುರ್ಗದ ಕ್ರೀಡಾಂಗಣಕ್ಕೆ ಕೂಡ ಅವಳ ಹೆಸರನ್ನ ಇಡಲಾಗಿದೆ. ಇವಳ ಈ ಸಾಹಸ ಇತಿಹಾಸದಲ್ಲಿ ವನಿಕೆ ಓಬವನ ಘಟನೆ ಅಂತ ಹೆಸರುವಾಸಿಯಾಗಿದೆ. ಹಾಗೂ ಆ ರಹಸ್ಯ ಸ್ಥಳಕ್ಕೆ ವನಕೆ ಓಬವನ ಕಿಂಡಿ ಅಂತಾನು ಕರೀತಾರೆ. ಈಗಲೂ ಕೂಡ ನೀವು ಚಿತ್ರದುರ್ಗಕ್ಕೆ ಹೋದ್ರೆ ಇದನ್ನ ನೋಡಬಹುದು. ಬ್ರಿಟಿಷರು ಇಲ್ಲಿನ ಬಿಸಿಲಿನ ತಾಪ ತಾಳಲಾಗದೆ ಅರಣ್ಯ ಪ್ರದೇಶದ ಮಧ್ಯಭಾಗದಲ್ಲಿ ತಂಗುದಾಣವನ್ನ ಮಾಡಿಕೊಂಡಿದ್ರು. ಅದನ್ನ ಈಗಲೂ ಜೋಗಿಮಟ್ಟಿ ಅರಣ್ಯ ಪ್ರದೇಶ ಅಂತ ಕರೀತಾರೆ. ಇದು ಚಿತ್ರದುರ್ಗದ ಕೋಟೆಯಿಂದ ದಕ್ಷಿಣ ದಿಕ್ಕಿನಲ್ಲಿ 5 ಕಿಲೋಮೀಟರ್ ದೂರದಲ್ಲಿದ್ದು ಎತ್ತರ ಪ್ರದೇಶವಾಗಿದೆ. ಸುತ್ತಮುತ್ತಲ ಅರಣ್ಯ ಪ್ರದೇಶ ಕೋಟೆಯ ಪಕ್ಷಿ ನೋಟವನ್ನು ನೋಡಲು ಒಂದು ವ್ಯವಸ್ಥಿತ ಪರಿವೀಕ್ಷಣಾ ತಾಣವನ್ನ ಇಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿಯ ಕೋಟೆಯಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಶರಣರ ಮುರುಘರಾಜೇಂದ್ರ ಮಠವು ಭಾರೀ ಪ್ರಸಿದ್ಧಿಯನ್ನು ಹೊಂದಿದ ಮಠ. ನಾಯಕ ಮನೆತನದವರು ಹೆಚ್ಚಾಗಿ ನಡೆದುಕೊಂಡ ಮಠವೂ ಕೂಡ ಹೌದು. ಚಿತ್ರದುರ್ಗದ ರಾಜಕೀಯ, ಶಿಕ್ಷಣ, ಕೃಷಿ, ಆಧ್ಯಾತ್ಮ ಎಲ್ಲದರಲ್ಲೂ ಹಾಸುಹೊಕ್ಕಾಗಿರುವ ಈ ಮಠ ಇಂದಿಗೂ ಚಿತ್ರದುರ್ಗದ ಒಂದು ಹಿರಿಮೆ. ವಾಣಿ ವಿಲಾಸ ಸಾಗರ, ಗಾಯತ್ರಿ ಜಲಾಶಯ ಇವು ಚಿತ್ರದುರ್ಗದ ನೀರಿನ ಸೆಲೆಗಳು. ಕೋಟೆಯಲ್ಲಿ 18 ದೇವಸ್ಥಾನಗಳನ್ನ ಹಿಂದೆ ಕಟ್ಟಲಾಗಿತ್ತು. ಅದರಲ್ಲಿ ಚಂದ್ರವಳ್ಳಿ ಪಂಚಲಿಂಗೇಶ್ವರನ ದೇವಾಲಯ, ಹಿಡಂಬೇಶ್ವರ ದೇವಾಲಯ, ಸಂಪಿಗೆ ಸಿದ್ದೇಶ್ವರ ದೇವಾಲಯ, ಏಕನಾಥ ದೇವಾಲಯ, ಫಲ್ಗುಣೇಶ್ವರ ದೇವಾಲಯ, ಗೋಪಾಲಕೃಷ್ಣ ದೇವಾಲಯ, ಹನುಮಂತನ ದೇವಸ್ಥಾನ, ಸುಬ್ಬರಾಯ ಹಾಗೂ ನಂದಿ ದೇವಾಲಯ ಇಲ್ಲಿನ ಪ್ರವಾಸಿ ಸ್ಥಳಗಳಾಗಿವೆ. ಹಿಡಂಬೇಶ್ವರ ದೇವಸ್ಥಾನವು ರಾಕ್ಷಸನಾದ ಹಿಡಂಬನ ಹಲ್ಲನ್ನ ಪ್ರದರ್ಶಿಸುತ್ತದೆ. ಹಿಡಂಬ ಹಾಗೂ ಆತನ ಸೋದರಿಯಾದ ರಾಕ್ಷಸಿ ಹಿಡಂಬಿ ಇಲ್ಲಿ ವಾಸವಾಗಿದ್ರು ಅಂತ ಹೇಳಲಾಗಿದೆ. ಹಿಡಂಬಿ ಭೀಮನನ್ನ ಮದುವೆಯಾಗಿ ಘಟೋತ್ಗಜನಿಗೆ ಜನ್ಮ ನೀಡಿದ್ದು. ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನ ಬೆಟ್ಟದ ಬುಡದಲ್ಲಿದ್ದರೆ ಗೋಪಾಲಕೃಷ್ಣನ ದೇವಾಲಯದ ಶಾಸನಗಳು ಅಲ್ಲಿನ ವಿಗ್ರಹವನ್ನ 14ನೇ ಶತಮಾನಕ್ಕೆ ಹೋಲಿಸುತ್ತವೆ. ಕನ್ನಡ ಚಿತ್ರರಂಗ ಕೂಡ ಚಿತ್ರದುರ್ಗದ ಕೋಟೆ ಕೊತ್ತಲುಗಳನ್ನು ಸೆರೆ ಹಿಡಿಯುವಲ್ಲಿ ಹಿಂದೆ ಬಿದ್ದಿಲ್ಲ. ನಾಗರಹಾವು, ಹಂಸಗೀತೆ, ಕಲ್ಲರಳಿ ಹೂವಾಗಿ ಹಾಗೂ ವೀರ ಮದಕರಿ ನಾಯಕ ಈ ಕೋಟೆಯಲ್ಲಿ ಚಿತ್ರಿಸಿದ ಪ್ರಮುಖ ಚಿತ್ರಗಳು. ಈ ಕೋಟೆಯು ನಮ್ಮ ನಾಡಿನ ಇತಿಹಾಸದ ಮುಖ್ಯ ಭಾಗವಾಗಿದೆ. ಈ ಕೋಟೆ ಒಂದು ಇತಿಹಾಸವನ್ನು ನಮ್ಮ ನಾಡಿಗೆ ನೀಡಿದೆ. ಇಲ್ಲಿನ ಯುದ್ಧಗಳು, ಓಬವ್ವನ ಘಟನೆ ಮರೆಯಲಾಗದು. ಇಲ್ಲಿನ ಪರಿಸರ ವಿಶಾಲ ಹಾಗೂ ಸಂತೋಷವನ್ನ ನೀಡುತ್ತವೆ. ಇಲ್ಲಿಯ ಪ್ರಸಿದ್ಧ ಕುರುಕಲು ತಿಂಡಿ ಖಾರ ಮಂಡಕ್ಕಿ ಸವಿಯುತ್ತಾ ದುರ್ಗದ ಧಗಧಗಿಸುವ ಇತಿಹಾಸದ ಮೆಲುಕು ಹಾಕಿದಲ್ಲಿ ಕೋಟೆ ಕಳೆದ ವಾಸ್ತವ ಮಂಡಕ್ಕಿಯ ಖಾರಕ್ಕಿಂತ ತೀಕ್ಷ್ಣವಾದದ್ದನ್ನ ಅರಿಯಬಹುದು. ಬಗೆದಷ್ಟು ಅರಗಿಸಲಾಗದ ಕಲ್ಲಿನಂತಹ ಇತಿಹಾಸವನ್ನ ಹೊಂದಿದ ಚಿತ್ರದುರ್ಗದ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಇತಿಹಾಸದ ಪಳೆಯುಳಿಕೆಗಳನ್ನು ಕಾಪಾಡಿಕೊಂಡು ನಮ್ಮ ಮುಂದಿನ ಜನಾಂಗಕ್ಕೆ ಇಂತಹ ಅದ್ಭುತ ಸ್ಥಳಗಳನ್ನ ಸಾಕ್ಷಿಗಾಗಿ ಉಳಿಸೋದು ನಮ್ಮ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ನಾವು, ನೀವು ಎಲ್ಲರೂ ನಮ್ಮ ಕೈಲಾದ ಸೇವೆಯನ್ನ ಮಾಡೋಣ. ಮುಂದಿನ ಬಾರಿ ಮತ್ತೊಂದು ಊರಿನ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಮಾತನಾಡ್ತೇನೆ. ಧನ್ಯವಾದಗಳು.